ಇದು ಬಿಂಬ ಪ್ರತಿಬಿಂಬ ಸಂಧಿ. ಕೆಲವು ಪುಸ್ತಕಗಳಲ್ಲಿ 24, ಕೆಲವು ಪುಸ್ತಕಗಳಲ್ಲಿ 19, ಸೊ ಬೇರೆ ಬೇರೆ ಪುಸ್ತಕಗಳಲ್ಲಿ ಬೇರೆ ಬೇರೆ ಇರುತ್ತೆ. ಬಿಂಬೋಪಾಸನ ಸಂಧಿ ಇಲ್ಲ ಬಿಂಬ ಪ್ರತಿಬಿಂಬ ಸಂಧಿ ಅನ್ನುವುದು. ಇಲ್ಲಿ ಈ ಸಂಧಿಯಲ್ಲಿ ನಮಗೆ ವಿಷ್ಣು ಸಹಸ್ರನಾಮದ ಹೆಸರುಗಳು ತುಂಬಾ ಬರುತ್ತೆ ಈ ಸಂಧಿಯಲ್ಲಿ. ಸೊ ಈ ಸಂಧಿಯಲ್ಲಿ ಲಾಸ್ಟ್ ಕ್ಲಾಸ್ ನಲ್ಲಿ ನಾವು ನೋಡಿದೀವಿ, ವಂಶ ಬಾಗಲು ಬೆಳೆಯ ಕಂಡು ನರಾಂಶದಲ್ಲಿಸೋ ಶೋಭಿಬುದು, ಭಾಗದ ವಂಶ ಪಾಶದಿ ಕಟ್ಟಿ ಏರುವ ಡೊಂಬ ಮಸ್ತಕಕ್ಕೆ, ಕಂಸಮದ್ದನ ದಾಸರಿಗೆ ನಿಸ್ಸಂಶಯದಿ ವಂದಿಸದೆ ನಾ ವಿದ್ವಾಂಸನೆಂದ ಅಹಂಕರಿಸಬವ ಗುಣದಿ ವಂದಿಸುವ ಅಂತೇಳಿ. ಇದು ಸಂಕೃಷ್ಣ ಒಡೆಯರ್ ಪುಸ್ತಕದಲ್ಲಿ ವಿದ್ವಾಂಸನೆಂದ ಅಹಂಕರಿಸಬವ ಗುಣದಿಂದ ಬಂಧಿಸುವ ಅಂತ ಇದೆ. ಅದು ಸ್ವಲ್ಪ ಔಟ್ ಆಫ್ ಟ್ಯೂನ್ ಆಗುತ್ತೆ. ನಾವು ವಿದ್ವಾಂಸನೆಂದು ಅಹಂಕರಿಸಿ ಅಂತ ಹೇಳಿದ್ರೆ ಅಹಂಕರಿಸಿ, ಅಹಂಕರಿಸುವುದು ಅಹಂಕರಿಸುವುದು ಒಂದೇ ಅರ್ಥ. ಆದ್ರೆ ವಿದ್ವಾಂಸನೆಂದ ಅಹಂಕರಿಸಿ ಭವಗುಣದಿಂದ ಅಂತ ಹೇಳಿದ್ರೆ ಭವಗುಣದಿ, ಭವಗುಣದಿಂದ ಅಂತಿದೆ ಅದು ಭವಗುಣದಿ ಅಂತ ಮಾಡ್ಕೊಂಡ್ರಿ. ಅದೇ ಇದಾಗಿ ವಿದ್ವಾಂಸನೆಂದ ಅಹಂಕರಿಸಿ ಅನ್ನೋದು ವಿದ್ವಾಂಸನೆಂದ ಅಹಂಕರಿಸಿ, ಅಹಂಕರಿಸುವುದು ಅಂದ್ರೆ ಅಹಂಕರಿಸುವುದು ಒಂದೇ ಅರ್ಥ. ವಿದ್ವಾಂಸನೆಂದ ಅಹಂಕರಿಸಿ ಭವಗುಣದಿ ಬಂಧಿಸುವ ಅಂತೇಳಿ ಅದರ ಅರ್ಥವನ್ನು ನೋಡಿದ್ವಿ. ಹಾಗಾದ್ರೆ ನಾವು ಭಗವದ್ಭಕ್ತರಿಗೆ ವಿನಯಪೂರ್ವಕದಿಂದ ಇರಬೇಕು. ಭಗವಂತನ ಬಗ್ಗೆಯೂ ಭಗವಂತನ ಬಗ್ಗೆ, ಭಗವಂತನ ಭಕ್ತರ ಬಗ್ಗೆ ನಾವು ವಿನಯದಿಂದ ಪ್ರವರ್ತನೆ ಮಾಡಿದರೆ ನಮ್ಮನ್ನು ಲೋಕವು ಕೂಡ ಮೇಲಕ್ಕೆ ಎತ್ತಿ ಹಿಡಿಯುತ್ತೆ. ನಾವು ಅಹಂಕಾರದಿಂದ ಪ್ರವರ್ತನೆ ಮಾಡಿದರೆ ದೇವರೇನು ಇದ್ದಾನೆ, ದೇವರಿಗೇನು ನನಗೆ ಸಂಬಂಧ ಇಲ್ಲ ಅಂತೇಳಿ ದೇವರನ್ನೇ ತಿರಸ್ಕಾರ ಮಾಡುವುದು, ಇಲ್ಲ ದೇವರ ಭಕ್ತರನ್ನು ತಿರಸ್ಕಾರ ಮಾಡಿದರೆ ಲೋಕ ನಿಂದೆಗೆ ಪಾಲಾಗ್ತಾರೆ ಅನ್ನೋದನ್ನು ಇಲ್ಲಿ ನಾವು ನೋಡಿದ್ದೇವೆ. ಜೀವನದಲ್ಲಿ ಕೂಡ ಬೇಕಾದಷ್ಟು ಇನ್ಸಿಡೆಂಟ್ಸ್ ಇದು ನೋಡ್ತೀವಿ ಹೀಗೆ ಅಂತೇಳಿ. ಸೊ ಅದನ್ನು ಒಂದು ಒಳ್ಳೆ ಉದಾಹರಣೆಗಳ ಒಂದು ಆ ಬೆಂಡ್ ಆಗುವ ಬ್ರಾಂಚಸ್, ಬೆಂಡ್ ಆಗದೇ ಇರುವ ಬ್ರಾಂಚಸ್, ಅದರ ಗತಿ ಏನಾಗತ್ತೆ ಅನ್ನುವ ಒಂದು ಲೌಕಿಕ ಉದಾಹರಣದಿಂದ ಚೆನ್ನಾಗಿ ಮನಸ್ಸಿಗೆ ಹತ್ತುವಂತೆ ಹೇಳಿದ್ದಾರೆ. ಸೊ ಯಾವುದು ಬೆಂಡ್ ಆಗತ್ತೋ ಅಂತ ಕಟ್ಟಿಗೆ ಒಂದು ಪಲ್ಲಕ್ಕಿಗೆ ಉಪಯೋಗಿಸ್ತಾರೆ, ಭುಜದ ಮೇಲೆ ಇರಿಸಿಕೊಳ್ತಾರೆ. ಬೆಂಡ್ ಆಗದೆ ಇರುವ ನೆಟ್ಟಗೆ ಇರುವಂತಹ ಕಟ್ಟಿಗೆ ಇದ್ದರೆ ಅದನ್ನು ದಾರದಿಂದ ಕಟ್ಟಿ ತಾವು ಅದರ ಮೇಲೆ, ಅದರ ತಲೆ ಮೇಲೆ ಇರ್ತಾನೆ ಡೊಂಬ ಮಸ್ತಕ ಆಟ ಆಡುವವನು. ಅದೇ ವಿಧವಾಗಿ ಭಗವಂತನ ತಿರಸ್ಕಾರ ಮಾಡುವವರು, ಭಗವದ್ಭಕ್ತರ ತಿರಸ್ಕಾರ ಮಾಡುವವರಿಗೆ ಭಗವಂತ ಏನು ಮಾಡ್ತಾನೆ, ಭವಗುಣದಿಂದ ಭವಪಾಶದಿಂದ ಅಲ್ಲಿ ಕಟ್ಟಿ ಹಾಕಿ ಅವರನ್ನು ಎಲ್ಲ ನಿಂದೆಗಳಿಗೆ ಗುರಿ ಆಗುವಂತೆ ಮಾಡ್ತಾನೆ ಅನ್ನೋದನ್ನು ಒಳ್ಳೆ ಉದಾಹರಣೆಯಿಂದ ತಿಳಿಸಿಕೊಟ್ಟಿದ್ದಾರೆ. ಅದಾದ್ಮೇಲೆ ನೆಕ್ಸ್ಟ್ ಪದ್ಯದಲ್ಲಿ ಭಗವಂತನ ಪ್ರತಿಮೆಗಳ ಚಿಂತನೆಯನ್ನು ಹೇಳ್ತಾ ಇದ್ದಾರೆ. ಜ್ಯೋತಿ ರೂಪಗೆ ಪ್ರತಿಮೆಗಳು ಸಾಂಕೇತಿಕಾರೋಪಿತ ಸುಪೌರುಷ ಧಾತು ಸಪ್ತಕ ಧೈರ್ಯ ಶೌರ್ಯವು ದಾರ್ಯ ಚಾತುರ್ಯ ಮಾತು ಮಾನ ಮಹತ್ವ ಸಹನ ಸುನೀತಿ ನಿರ್ಮಲ ದೇಶ ಬ್ರಾಹ್ಮಣ ಭೂತ ಪಂಚಕ ಬುದ್ಧಿ ಮೊದಲಾದ ಇಂದ್ರಿಯ ಸ್ಥಾನ ಅಂತೇಳಿ. ಭಗವಂತನ ಪ್ರತಿಮೆಗಳನ್ನು, ಪ್ರತಿಮೆ ಅಂದ್ರೆ ಏನು, ಭಗವಂತನ ಪ್ರತಿಮೆ ನಾವು ಪೂಜೆ ಮಾಡುವಾಗ ಸಾಲಗ್ರಾಮಾದಿಗಳನ್ನು, ಅದೇ ವಿಧವಾಗಿ ಭಗವಂತನ ಚಿಹ್ನೆಗಳು ಯಾವುದಿದೋ, ವಿಗ್ರಹಗಳು, ಚಿಕ್ಕ ಚಿಕ್ಕ ವಿಗ್ರಹಗಳು ಇಲ್ಲ ಚಕ್ರ ಅಂಕಿತ, ಈ ವಿಧವಾಗಿ ಸುದರ್ಶನ, ಇವೆಲ್ಲವನ್ನು ಇಟ್ಟು ಭಗವಂತನ ಪೂಜೆಯನ್ನು ಮಾಡ್ತೀವಿ. ಇವೆಲ್ಲವೂ ಭಗವಂತನ ಪ್ರತಿಮೆಗಳು, ಅಂದ್ರೆ ನಮ್ಮ ಕಣ್ಣಿಗೆ ಕಾಣಿಸುವಂತಹ ಪ್ರತಿಮೆಗಳು. ಅವನ್ನು ನೋಡಿದಾಗ ಭಗವಂತ ಅದರ ಒಳಗಿದ್ದಾನೆ ಅನ್ನುವ ಭಕ್ತಿಯು ನಮಗೆ ಬರುತ್ತೆ, ಹುಟ್ಟಿ ಬರುತ್ತೆ ಅಂತಹ ಪ್ರತಿಮೆಗಳು. ಈ ಪ್ರತಿಮೆಗಳು ನಮಗೆ ಜೀವನದಲ್ಲಿ ನೋಡ್ತೀವಿ. ಆದರೆ ಇಷ್ಟೇ ಅಲ್ಲ, ಭಗವಂತನ ಪ್ರತಿಮೆಗಳಂದ್ರೆ ಭಗವಂತನನ್ನು ಎಲ್ಲಿ ನಾವು ಚಿಂತನೆ ಮಾಡಬೇಕೋ ಅವು ಭಗವಂತನ ಪ್ರತಿಮೆಗಳು. ಅವು ಕೆಲವು ಪ್ರತಿಮೆಗಳು ನಾವು ಪೂಜೆ ಚಿಂತನೆ ಮಾಡುವುದು ಮಾತ್ರವಲ್ಲ, ಚಿಂತನೆ ಮಾಡಿ ಆ ಪ್ರತಿಮೆಗಳಿಗೆ ಪೂಜೆಯನ್ನು ಕೂಡ ಸಲ್ಲಿಸುವ ಅವಕಾಶವಿರುತ್ತೆ. ಫಿಸಿಕಲ್ ಪೂಜೆ ಮಾಡುವ, ಮಾನಸಿಕ ಪೂಜೆ ಮಾಡಲಿಕ್ಕೆ ಮಾನಸಿಕ ಪ್ರತಿಮೆಗಳು ಇರಬಹುದು. ಅಂತಹ ಮಾನಸಿಕ ಪೂಜೆ ಮಾಡಲಿಕ್ಕೆ ಯೋಗ್ಯವಾದ ಮಾನಸಿಕ ಪ್ರತಿಮೆಗಳು ಹೇಗಿರುತ್ತೆ ಅನ್ನುವುದನ್ನು ಇಲ್ಲಿ ನಮಗೆ ದಾಸರಾಯರು ತಿಳಿಸಿಕೊಡ್ತಾ ಇದ್ದಾರೆ. ಜಗನ್ನಾಥ ದಾಸರು ಜ್ಯೋತಿ ರೂಪ ಅಂತ, ಭಗವಂತ ಪ್ರಕಾಶ ಸ್ವರೂಪ. ಪ್ರಕಾಶವೆಲ್ಲಿ ಇರುತ್ತೆ, ಪ್ರಕಾಶ ಎಲ್ಲಿ ಬೇಕಾದ್ರೆ ಇರಬಹುದು. ನಾಟ್ ಓನ್ಲಿ ಫಿಸಿಕಲ್ ಆಬ್ಜೆಕ್ಟ್ಸ್, ಆಬ್ಸ್ಟ್ರಾಕ್ಟ್ ಆಬ್ಜೆಕ್ಟ್ಸ್. ಫಿಸಿಕಲ್ ಆಬ್ಜೆಕ್ಟ್ಸ್ ನಲ್ಲಿ ಫಿಸಿಕಲ್ ಪ್ರಕಾಶ ಇರುತ್ತೆ, ಆಬ್ಸ್ಟ್ರಾಕ್ಟ್ ಆಬ್ಜೆಕ್ಟ್ಸ್ ನಲ್ಲಿ ಆಬ್ಸ್ಟ್ರಾಕ್ಟ್ ಪ್ರಕಾಶ ಅಂದ್ರೆ ಜ್ಞಾನ ಪ್ರಕಾಶ. ಪ್ರಕಾಶ ಅಂದ್ರೆ ಜ್ಞಾನ ಸ್ವರೂಪ. ಭಗವಂತ ಪ್ರಕಾಶ ಜ್ಯೋತಿ ಸ್ವರೂಪ, ಜ್ಞಾನ ಸ್ವರೂಪ. ಅವನು ಜ್ಞಾನ ಸ್ವರೂಪ ಆಗಿದ್ದಾನೆ ಅಂದರೆ ಏನು? ಜ್ಞಾನ ಸ್ವರೂಪ ಅಂತ ಹೇಳಿದರೆ ಪರ್ಸಾನಿಫಿಕೇಶನ್ ಆಫ್ ನಾಲೆಡ್ಜ್ ಅಂತ ನಾವು ಉಪಯೋಗ ಮಾಡ್ತೀವಿ. ವಾಟ್ ಈಸ್ ಮೆಂಟ್ ಬೈ ಪರ್ಸಾನಿಫಿಕೇಶನ್ ಆಫ್ ನಾಲೆಡ್ಜ್? ಪರ್ಸಾನಿಫಿಕೇಶನ್ ಆಫ್ ನಾಲೆಡ್ಜ್ ಅಂತ ಹೇಳಿದರೆ ಯಾವುದೇ ಪ್ರಪಂಚದಲ್ಲಿ ಇರುವಂತಹ ಜ್ಞಾನ ಗೋಚರವಾದ ವಸ್ತುಗಳಿದೋ ಅಂದ್ರೆ ನಮಗೆ ಕಣ್ಣಿಗೆ ಮಾತ್ರ ಕಾಣಿಸುವ ವಸ್ತುಗಳು ಮಾತ್ರವಲ್ಲ, ಜ್ಞಾನಕ್ಕೆ ಮಾತ್ರ ಗೋಚರವಾಗುವಂತಹ ವಸ್ತುಗಳು, ಅದರ ಒಳ ಕೂಡ ಜ್ಞಾನ ಸ್ವರೂಪನಾದ ಕಾರಣದಿಂದ ಭಗವಂತ ಇದ್ದಾನೆ. ಅಂದ್ರೆ ಆ ವಸ್ತುಗಳು ಇರುವುದಕ್ಕೆ ಭಗವಂತನೇ ಮೂಲ ಕಾರಣ. ಅಸ್ತಿತ್ವ ಆ ವಸ್ತುಗಳಿಗೆ ಅಸ್ತಿತ್ವ ಕೊಡ್ತಾನೆ. ಉದಾಹರಣೆಗೆ ಮುಂಚೆ ಮುಂಚೆ ಬರುತ್ತೆ ಮಾತು, ಮಾನ ಇತ್ಯಾದಿ ವಸ್ತುಗಳು. ಅಷ್ಟೇ ಅಲ್ಲದೆ ವಸ್ತುಗಳು, ಈ ಎರಡು ವಿಧವಾದ ವಸ್ತುಗಳು ಸಾಂಕೇತಿಕ ಆರೋಪಿತ ಅಂತ ಹೇಳಿದ್ದಾರೆ. ಜ್ಯೋತಿ ರೂಪಗೆ ಪ್ರಕಾಶ ಸ್ವರೂಪನಾದಂತಹ, ಜ್ಞಾನ ಸ್ವರೂಪನಾದಂತಹ, ಜ್ಞಾನ ರೂಪನಾದಂತಹ ಭಗವಂತನಿಗೆ ಪ್ರತಿಮೆಗಳು, ಇವೆಲ್ಲವೂ ಪ್ರತಿಮೆಗಳಾಗಿವೆ. ನಮಗೆ ಗೊತ್ತಾದ ಪ್ರತಿಮೆಗಳಲ್ಲದೆ ಗೊತ್ತಾಗದೇ ಇರುವಂತಹ, ನಾವು ಯೋಚನೆ ಮಾಡದೇ ಇರುವಂತಹ ಪ್ರತಿಮೆಗಳಿವು. ಏನು? ಸಾಂಕೇತಿಕ ಪ್ರತಿಮೆಗಳು, ಆರೋಪಿತ ಪ್ರತಿಮೆಗಳು. ಸಾಂಕೇತಿಕ ಅಂದ್ರೆ ಏನು, ಆರೋಪಿತ ಅಂತ ಏನು? ಸಾಂಕೇತಿಕ ಅಂತ ಹೇಳಿದ್ರೆ ಯಾವುದರನ್ನು ನೋಡಿದರೆ ಭಗವಂತನ ಸಂಕೇತ, ಅಂದ್ರೆ ಭಗವಂತ ಇದ್ದಾನೆ ಅನ್ನುವ ಅರಿವು ನಮಗೆ ಬರಲಿಕ್ಕೆ ಅವಕಾಶವಿದೆ. ಉದಾಹರಣೆಗೆ ಭಗವಂತನ ವಿಗ್ರಹಗಳವೆಲ್ಲ ಸಾಂಕೇತಿಕ ಪ್ರತಿಮೆಗಳು. ಇಲ್ಲ ಅದರ ಅಂದ್ರೆ ಭಗವಂತನ ಸಾಲಗ್ರಾಮ ಆದಿಗಳು, ಅಂದ್ರೆ ಅದು ನೋಡಿದ್ರು ಭಗವಂತ ಅಲ್ಲಿ ಅದರಲ್ಲಿ ಇದ್ದಾನೆ ಅಂತ ಗೊತ್ತಾಗ್ಬಿಡುತ್ತೆ, ಅದು ಮಾಡ್ತೀವಿ. ಅದು ಒಂದು ಆರೋಪಿತ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಗೋಚರವಾಗುವಂತಹ ಪ್ರತಿಮೆಗಳಲ್ಲ, ಭಗವಂತನನ್ನು ನಾವು ಊಹೆ ಮಾಡಿಕೊಂಡು ಮಾಡಬೇಕಾಗಿದ ಪ್ರತಿಮೆಗಳು. ಅಂದ್ರೆ ಉದಾಹರಣೆಗೆ ನಾವು ಆಕಾಶದಲ್ಲಿರುವಂತಹ ಆಕಾಶವೇ ಭಗವಂತನ ಪ್ರತಿಮೆ ಅಂತ ಮಾಡಬಹುದು, ವಾಯು ಭಗವಂತನ ಪ್ರತಿಮೆ. ಈ ವಿಧವಾಗಿ ಸಾಂಕೇತಿಕ ಅಂದ್ರೆ ಸಾಂಕೇತಿಕ ಪ್ರತಿಮೆಗಳಲ್ಲದೆ ಆರೋಪಿತವಾದ ಪ್ರತಿಮೆಗಳಂತ ಒಂದು ಅರ್ಥ. ಇನ್ನೊಂದು ಅಂತ ಹೇಳಿದ್ರೆ ಸಾಂಕೇತಿಕ ಪ್ರತಿಮೆಗಳಂತ ಹೇಳಿದರೆ ಅದು ಯಾವುದಾದರೆ ನಾವು ಸಾಲಗ್ರಾಮಾದಿಗಳು ಸಾಂಕೇತಿಕ ಅಂದ್ರೆ ಅಲ್ಲಿ ಭಗವಂತ ಇದ್ದಾನೆ ಅಂತ ಸಂಕೇತ, ಅಂದ್ರೆ ನಿತ್ಯ ಸನ್ನಿಧಾನ, ಸಹಜ ಸನ್ನಿಧಾನವಿರುವಂತದ್ದು ಸಾಂಕೇತಿಕ ಅಂತ ಹೇಳಿದ್ರೆ ಆರೋಪಿತ ಆವಾಹನ ಮಾಡುವಂತದ್ದು, ಆರೋಪಣ ಮಾಡುವುದು, ಆವಾಹನ ಮಾಡುವ ಅಂದ್ರೆ ವಿಗ್ರಹಗಳು, ಅಲ್ಲಿ ನಾವು ಭಗವಂತನ ಆವಾಹನ ಮಾಡ್ತೀವಿ. ಆ ವಿಗ್ರಹಗಳು ನಿಜವಾಗಿ ಜಡ ಪ್ರತಿಮೆಗಳವು, ಎಲ್ಲವೂ ಜಡವೇ, ಆದ್ರೆ ಆ ವಿಗ್ರಹಗಳಲ್ಲಿ ನಿತ್ಯ ಸನ್ನಿಧಾನ ಇಲ್ಲ, ಅದನ್ನು ನಾವು ಆರೋಪಣ ಮಾಡಿ ಅಂದ್ರೆ ಆವಾಹನ ಮಾಡ್ತೀವಿ. ಈ ವಿಧವಾಗಿ ಆವಾಹನೆ ಮಾಡುವ ಪ್ರತಿಮೆಗಳು, ಆವಾಹನೆ ಮಾಡದೇ ಇರುವಂತಹ ಪ್ರತಿಮೆ, ಆವಾಹನ ಮಾಡದೇ ಇರುವುದು ಸಾಂಕೇತಿಕವಾದ, ಆವಾಹನ ಮಾಡುವುದು ಆರೋಪಿತ ಪ್ರತಿಮೆಗಳಾಗುತ್ತೆ ಅಂತ ಇನ್ನೊಂದು ವಿಧವಾದ ದೃಷ್ಟಿ. ವಿಧವಾಗಿ ಸಾಂಕೇತಿಕ ಪ್ರತಿಮೆಗಳು, ಆರೋಪಿತ ಪ್ರತಿಮೆಗಳಂತ ಎರಡು ವಿಧವಾದ ಪ್ರತಿಮೆಗಳು. ಒಂದು ಅಷ್ಟೇ ಅಲ್ಲದೆ ನಾನು ಹೇಳಿದೆ ಕಣ್ಣಿಗೆ ಕಾಣಿಸದೇ ಇರುವ ಪ್ರತಿಮೆಗಳು, ಸುಪೌರುಷ ಅಂತ ಹೇಳಿ. ಸುಪೌರುಷ ಅಂತ ಹೇಳಿದರೆ ಇದರಲ್ಲಿ ಪೌರುಷ ಅಂದ್ರೆ ಪುರುಷ ಸಂಬಂಧವಾದದ್ದು, ಸುಪೌರುಷ ಅಂದ್ರೆ ದೋಷ, ಸು ಅಂದ್ರೆ ಸುಶುದ್ಧವಾದದ್ದು, ದೋಷರಹಿತವಾದದ್ದು, ದುಷ್ಟವಾಗದೇ ಇರುವಂತಹದ್ದು, ಅದಕ್ಕೆ ಸು ಅಂತ, ಸು ಅಂದ್ರೆ ಒಳ್ಳೆಯದು. ಸುಪೌರುಷ ಅಂದ್ರೆ ದೋಷರಹಿತವಾದಂತಹ, ನಿರ್ದುಷ್ಟವಾದಂತಹ ಪೌರುಷೇಯ ಗ್ರಂಥಗಳು ಯಾವುದಿದೋ ಅವೆಲ್ಲವೂ ಕೂಡ ಸುಪೌರುಷ. ಅಂದ್ರೆ ಏನಾಯ್ತು, ವೇದವ್ಯಾಸನಿಂದ ರಚಿತವಾದಂತಹ ಇತಿಹಾಸ ಪುರಾಣಾದಿಗಳು, ಅದರ ವ್ಯಾಖ್ಯಾನಗಳು ನಮ್ಮ ಆಚಾರ್ಯರು ಮುಂತಾದವರು ಜ್ಞಾನಿಗಳು ಮಾಡಿದಂತಹ ಗುರು ಪರಂಪರೆಯಲ್ಲಿ, ಆಚಾರ್ಯ ಪರಂಪರೆಯಲ್ಲಿ ನಮಗೆ ತಿಳಿಸಿಕೊಳ್ಳಕ್ಕೆ ಮಾಡಿದಂತಹ ವ್ಯಾಖ್ಯಾನಗಳು, ಉಪವ್ಯಾಖ್ಯಾನಗಳು ಇವೆಲ್ಲವೂ ಕೂಡ, ಟೀಕೆ ಟಿಪ್ಪಣಿಗಳು ಇವೆಲ್ಲವೂ ಕೂಡ ಯಾವುದು ಭಗವಂತನನ್ನು ತಿಳಿಸಿಕೊಡಲಕ್ಕೆ ಸರಿಯಾದ ತಿಳುವಳಿಕೆಯನ್ನು ಕೊಡುವಂತಹ ಗ್ರಂಥಗಳು, ಪೌರುಷೇಯ ಗ್ರಂಥಗಳು, ರಚಿತವಾದ ಗ್ರಂಥಗಳಿವೋ ಅವೆಲ್ಲವೂ ಕೂಡ ಸುಪೌರುಷೇಯ. ಸೊ ಇವು ಸುಪೌರುಷ ಅಂತ ಹೇಳಿದ್ದಾರೆ. ಅಂದ್ರೆ ಒಳ್ಳೆ ದೋಷರಹಿತವಾದಂತಹ ಪುರುಷರಿಂದ ರಚಿತವಾದ ಗ್ರಂಥಗಳು, ಇದು ನಮಗೆ ಕಣ್ಣಿಗೆ ಕಾಣಿಸುವ ಆ ಗ್ರಂಥಗಳನ್ನು ರಚನೆ ಮಾಡಿದಾಗ ಅವು ಇರತ್ತೆ ಪುಸ್ತಕಗಳು. ಆ ಪುಸ್ತಕ ನಾವು ಸರಸ್ವತಿ ಆವಾಹನೆ ಇತ್ಯಾದಿ ದಸರಾ ಸಮಯದಲ್ಲಿ ಮಾಡ್ತೀವಿ. ಸೊ ಆ ಪುಸ್ತಕಗಳು ಕಣ್ಣಿಗೆ ಕಾಣಿಸುತ್ತೆ, ಆ ಪುಸ್ತಕಗಳ ಒಳಗಿರುವ ಆ ಜ್ಞಾನ ಯಾವುದಿದ್ರೆ ಕಣ್ಣಿಗೆ ಕಾಣಿಸುವುದಿಲ್ಲ. ಸೊ ಒಂದು ಕಣ್ಣಿಗೆ ಕಾಣಿಸುವ ಪುಸ್ತಕಗಳು ಅವು ಸಾಂಕೇತಿಕವಾದ್ರೆ, ಕಣ್ಣಿಗೆ ಕಾಣದೇ ಇರುವಂತಹ ಜ್ಞಾನ, ಅದರ ಒಳಗೆ ಅಡಗಿರುವ ಜ್ಞಾನ ಯಾವುದಿದ್ರೆ ಆರೋಪಿತವಾಗುತ್ತೆ. ಹೀಗೆ ಸಾಂಕೇತಿಕ ಆರೋಪಿತ ಎರಡನ್ನು ಆ ಪುಸ್ತಕಗಳಲ್ಲಿ ನೋಡಬಹುದು. ಈ ವಿಧವಾಗಿ ಆ ಪೌರುಷೇಯ ಗ್ರಂಥಗಳಲ್ಲಿರುವಂತಹ ಆ ಭಗವಂತನ ಸನ್ನಿಧಾನವನ್ನು ನಾವು ಚಿಂತನೆ ಮಾಡಬೇಕು. ಅದು ಒಂದು ಪ್ರತಿಮೆ, ಆ ಪುಸ್ತಕವು ಭಗವಂತನ ಪ್ರತಿಮೆ, ಆ ಪುಸ್ತಕದಲ್ಲಿ ಇರುವ ಜ್ಞಾನವೂ ಭಗವಂತನ ಪ್ರತಿಮೆ, ಆ ಜ್ಞಾನದಲ್ಲಿಯೇ ಭಗವಂತನನ್ನು ಅಂದ್ರೆ ಜ್ಞಾನಾಂತರ್ಗತನಾಗಿದ್ದಾನೆ ಭಗವಂತ, ಪುಸ್ತಕಗಳ ಒಳಗೂ ಇದ್ದಾನೆ ಭಗವಂತ, ಆ ಪುಸ್ತಕದಲ್ಲಿ ವ್ಯಕ್ತವಾಗುವ ಜ್ಞಾನದ ಒಳಗೂ ಇದ್ದಾನೆ ಭಗವಂತ. ಸೊ ಆಬ್ಸ್ಟ್ರಾಕ್ಟ್ ನಾಲೆಡ್ಜ್ ಈಸ್ ಪ್ರೆಸೆಂಟ್ ಇನ್ಸೈಡ್ ದಿ ಆಬ್ಸ್ಟ್ರಾಕ್ಟ್ ನಾಲೆಡ್ಜ್ ಇಟ್ಸ್. ಅಂತಹ ಭಗವಂತನ ಪ್ರತಿಮೆಯನ್ನು ಆ ಪೌರುಷೇಯ ಗ್ರಂಥಗಳಲ್ಲಿ ನೋಡಬೇಕು. ಅಷ್ಟೇ ಅಲ್ಲದೆ ಧಾತು ಸಪ್ತಕ ಅಂತ ಹೇಳಿದರೆ ಧಾತುಗಳು, ಏಳು ವಿಧವಾದ ಧಾತುಗಳಂದ್ರೆ ನಮಗೆ ಈ ಔಟರ್ ಸ್ಕಿನ್, ಆಮೇಲೆ ಇನ್ನರ್ ಸ್ಕಿನ್, ಚರ್ಮ, ಒಳಗಿರುವಂತಹ ಚರ್ಮ, ಅದಾದ ಮೇಲೆ ಎಲುಬುಗಳು, ಮಜ್ಜ, ರಕ್ತ, ಮಾಂಸ, ಇವೆಲ್ಲವೂ ನಮ್ಮ ಸ್ಥೂಲ ದೇಹ ಈ ಏಳು ಧಾತುಗಳಿಂದ ನಿರ್ಮಿತವಾಗಿದೆ. ಸೊ ಸೆವೆನ್ ಕೈಂಡ್ಸ್ ಆಫ್ ಸಬ್ಸ್ಟೆನ್ಸಸ್ ದಟ್ ಮೇಕ್ ಅಪ್ ಆಫ್ ಅವರ್ ಗ್ರಾಸ್ ಬಾಡಿ, ನಮ್ಮ ಸ್ಥೂಲ ದೇಹ ನಿರ್ಮಾಣವಾಗಲಕ್ಕೆ ಬೇಕಾದ 7 ಧಾತುಗಳು ಯಾವ್ದಿದೋ ಅದನ್ನು ಭಗವಂತನ ಪ್ರತಿಮೆಯಂತೆ ನೋಡಬೇಕು. ಏನ್ರಿ ಧಾತುಗಳು ಜಸ್ಸೋ ಗ್ರಾಸ್, ಅದು ಭಗವಂತನ ಪ್ರತಿಮೆಯಂತೆ ನೋಡುವುದು ಹೇಗೆ ಅಂತೆ? ಆ ಗ್ರಾಸ ಇಲ್ಲ ಅನ್ನೋದಲ್ಲ, ಆ ಗ್ರಾಸ್ ಪದಾರ್ಥಗಳು ಅದು ದೇಹ ರೂಪದಲ್ಲಿ ಬರಬೇಕಂದ್ರೆ ಭಗವಂತನ ಇಚ್ಛೆ ಇಲ್ಲದಿದ್ರೆ ಬರೋದಿಲ್ಲ. ಆ ಭಗವಂತನ ಇಚ್ಛೆ ಅದರ ಒಳಗಿದೆ ಅಂದ್ರೆ ಆ ಇಚ್ಛಾರೂಪನಾದ ಭಗವಂತನ ಪ್ರತಿಮೆ ಅದರ ಒಳಗಿದೆ. ಸೊ ಈ ವಿಧವಾಗಿ ಪ್ರತಿಯೊಂದು ಸ್ಥೂಲ ದೇಹದ ವರೆಗೂ ಕೂಡ ಭಗವಂತನ ಇಚ್ಛಾರೂಪವಾದ, ಸೊ ಆ ಸ್ಥೂಲ ದೇಹವನ್ನೇ ನಾವು ಪೂಜೆ ಮಾಡೋದಿಲ್ಲ, ಆ ಸ್ಥೂಲ ದೇಹಗತವಾದ ಭಗವಂತನ ಚಿಂತನೆಯನ್ನು ಮಾಡಬೇಕು. ಅಂದ್ರೆ ಭಗವಂತನ ಪ್ರತಿಮೆ ಆ ಸ್ಥೂಲ ದೇಹದ ನಿರ್ಮಾಣಕ್ಕೆ ಭಗವಂತನೇ ಕಾರಣನಾಗಿದ್ದಾನೆ ಅನ್ನುವ ತಿಳುವಳಿಕೆ ಇರಬೇಕು. ಸೊ ವಿ ಡೋಂಟ್ ಆಕ್ಚುಲಿ ಗೋ ಅಂಡ್ ವರ್ಶಿಪ್ ಈಚ್ ಫಿಸಿಕಲ್ ಬಾಡಿ, ಬಟ್ ವಿ ಮೆಂಟಲಿ ಕಾಂಟೆಂಪ್ಲೇಟ್ ಮೆಡಿಟೇಟ್ ಆ ಭಗವಂತ ಪ್ರತಿಯೊಂದು ಸ್ಥೂಲ ದೇಹದ ನಿರ್ಮಾಣದಲ್ಲಿಯೂ ಭಗವಂತನ ಕೈ ಇದೆ, ಭಗವಂತನ ಕೈ ಇಲ್ಲದೆ ಯಾವ ಸ್ಥೂಲ ದೇಹವು ನಿರ್ಮಾಣವಾಗುವುದಿಲ್ಲ ಅನ್ನುವ ತಿಳುವಳಿಕೆ. ಸೊ ಈ ಸಪ್ತ ಧಾತುಗಳು ಒಂದೊಂದು ಧಾತುವಿನ ಒಂದೊಂದು ಅಣುವಿ ಒಳಗೂ ಭಗವಂತ ನೆಲೆಸಿದ್ದಾನೆ. ಭಗವಂತ ಆ ಧಾತುಗಳು ಇರುವಿಕೆಗೆ, ಎಕ್ಸಿಸ್ಟೆನ್ಸ್ ಆಫ್ ದೋಸ್ ಧಾತುಸ್, ಆ ಧಾತುಗಳಿಂದ ಸ್ಥೂಲ ದೇಹ ಬರಲಕ್ಕೆ ಎಲ್ಲದಕ್ಕೂ ಭಗವಂತ ಕಾರಣಭೂತರಾಗಿದ್ದಾನೆ ಅಂತ ಹೇಳಿ ಭಗವಂತನ ಪ್ರತಿಮೆಯನ್ನು ಹಾಗೆ ಸಾಂಕೇತಿಕ ಪ್ರತಿಮೆಯನ್ನು ನೋಡ್ಬೇಕು. ಅಂದ್ರೆ ವಿ ಡೋಂಟ್ ರಿಯಲಿ ವರ್ಷಿಪ್ ದ ಫಿಸಿಕಲ್ ಬಾಡೀಸ್ ಆಫ್ ಎವ್ರಿಬಡಿ, ಬಟ್ ಪ್ರತಿಯೊಂದು ಫಿಸಿಕಲ್ ಬಾಡಿ ಒಳಗೆ ಭಗವಂತನು ಇದ್ದು ಮಾಡಿಸ್ತಾ ಇದ್ದಾನೆ ಅನ್ನುವ ತಿಳುವಳಿಕೆ ಜ್ಞಾನ ನಮಗಿರಬೇಕು. ಅದೇ ಆ ಜ್ಯೋತಿ ಸ್ವರೂಪನಾದ ಭಗವಂತನ ಚಿಂತನೆ. ಸೊ ಧಾತು ಸಪ್ತಕ 7 ವಿಧವಾದ ಧಾತುಗಳು, ಧೈರ್ಯ ಗುಣ ಪ್ರತಿ ಒಬ್ಬರಲ್ಲಿಯೂ ಎಷ್ಟೋ ಎಷ್ಟೋ ಧೈರ್ಯ ಇರುತ್ತೆ, ಆ ಧೈರ್ಯ ಗುಣ ಬರಲಕ್ಕೆ ಭಗವಂತ ಕೊಟ್ಟರೆ ಬರುತ್ತೆ, ಧೈರ್ಯ ಗುಣ ಕೊಡದಿದ್ದೇ ಬರೋದು. ಸೊ ಆ ಧೈರ್ಯ ಗುಣ ಇರುವ ವ್ಯಕ್ತಿ ಒಳಗೆ ಭಗವಂತ ಇರುವುದು ಒಂದು, ಇದ್ದು ಅವನಿಗೆ ಧೈರ್ಯ ಕೊಡ್ತಾನೆ ಭಗವಂತ, ಆ ಧೈರ್ಯ ಗುಣದ ಒಳಗೇ ಭಗವಂತ ಇದ್ದಾನೆ. ಹಿ ಪರ್ವೇಡ್ಸ್ ದ ವೆರಿ ಕ್ವಾಲಿಟಿ ಆಫ್ ಕರೇಜ್, ಧೈರ್ಯ ಅನ್ನುವ ಗುಣದ ಒಳಗೆ ಭಗವಂತ ವ್ಯಾಪ್ತನಾಗಿದ್ದಾನೆ. ಸೊ ಭಗವಂತನನ್ನು ಧೈರ್ಯ ಅನ್ನುವ ಗುಣ ಒಂದು ಪ್ರತಿಮೆ ಅಂತ, ಅಂದ್ರೆ ಭಗವಂತನ ಪ್ರತಿಮೆಗಳಲ್ಲಿ ಧೈರ್ಯ ಅನ್ನುವ ಗುಣವೂ ಒಂದು ಪ್ರತಿಮೆ ಅಂತ ಚಿಂತನೆಯನ್ನು ಮಾಡಬೇಕು. ಸೊ ಧೈರ್ಯ ಅನ್ನೋದು ಒಂದು ಪ್ರತಿಮೆ. ಸೊ ಅದೇ ವಿಧವಾಗಿ ಶೌರ್ಯ ಪರಾಕ್ರಮ ಅದು ಒಂದು ಪ್ರತಿಮೆ. ನಾವು ಇನ್ನೊಬ್ಬರನ್ನು ಪರಾಕ್ರಮಿಸಬೇಕಂತ ಹೇಳಿದರೆ ಅದಕ್ಕೆ ಬೇಕಾದಂತಹ ಶಕ್ತಿ ಕೊಡುವುದು ಭಗವಂತ, ಆ ಶೌರ್ಯ ಗುಣದ ಒಳಗೂ ಅವನು ವ್ಯಾಪ್ತನಾಗಿದ್ದಾನೆ, ಅಂತರ್ಯಾಮಿಯಾಗಿದ್ದಾನೆ. ಆ ಕಾರಣದಿಂದ ಶೌರ್ಯ ಗುಣವನ್ನೇ ಭಗವಂತನ ಪ್ರತಿಮೆ ಅಂತ ನೋಡುವುದು. ಸೊ ಅದು ಭಗವಂತನ ಪ್ರತಿಮೆ, ಪ್ರತೀಕ. ಪ್ರತಿಮೆ ಅಂದ್ರೆ ಪ್ರತೀಕ ಅಂದ್ರೆ ಒಂದೇ ಅರ್ಥ, ಸಿಮಿಲರ್ ಮೀನಿಂಗ್. ನಾವು ಕೆಲವು ಕಡೆ ಪ್ರತೀಕ ಅಂತ ಪ್ರಯೋಗ ಮಾಡ್ತೀವಿ, ಕೆಲವು ಕಡೆ ಪ್ರತಿಮೆ ಅಂತ ಪ್ರಯೋಗ ಮಾಡ್ತೀವಿ. ಪ್ರತೀಕ ಅಂತ ಪ್ರಯೋಗ ಮಾಡುವುದು ಮೋಸ್ಟ್ ಆಫ್ ದ ಟೈಮ್ ನಮ್ಮ ಕಾನ್ಸೆಪ್ಟ್ ಪ್ರತೀಕಗಳು ಅಂತ ಹೇಳಿದರೆ ಅವು ನಮ್ಮ ಕಣ್ಣಿಗೆ ಕಾಣಿಸುವಂತಹ ವಸ್ತುಗಳು. ಅದೇ ವಿಧವಾಗಿ ಪ್ರತಿಮೆಗಳಂದ್ರೆ ನಮ್ಮ ಕಣ್ಣಿಗೆ ಕಾಣಿಸುವುದಂತ ನಮಗೆ ಸ್ಥೂಲವಾದ ದೃಷ್ಟಿ. ಅಷ್ಟೇ ಅಲ್ಲದೆ ಇಲ್ಲಿ ಜಗನ್ನಾಥ ದಾಸ್ ನಮಗೆ ಹೇಳ್ತಾ ಇರುವುದು ಆ ಪ್ರತೀಕೆ ಪ್ರತಿಮೆಗಳನ್ನು ಸ್ಥೂಲವಾದ ಪ್ರತೀಕ ಪ್ರತಿಮೆಗಳು ಮಾತ್ರವಲ್ಲ, ಸೂಕ್ಷ್ಮವಾದ ಅಬ್ಸ್ಟ್ರಾಕ್ಟ್ ಆಗಿರುವಂತಹ ಪ್ರತೀಕಗಳನ್ನು ಪ್ರತಿಮೆಗಳನ್ನು ಕೂಡ ನಾವು ಭಗವಂತನ ಚಿಂತೆಯನ್ನು, ಇದು ವಿ ಶುಡ್ ನಾಟ್ ಗೆಟ್ ಕನ್ಫ್ಯೂಸ್ ವಿತ್ ಅಪ್ರತೀಕಾಲಂಬನ, ಪ್ರತೀಕಾಲಂಬನ ಕನ್ಫ್ಯೂಸ್ ಆಗಬಾರದು. ಇದು ಈ ಪ್ರತೀಕಗಳಿವು ಸ್ಥೂಲವಾಗದೇ ಇರುವಂತಹದ್ದು, ಆದರೆ ಇವು ಕೂಡ ಪ್ರತೀಕಗಳು, ಪ್ರತಿಮೆಗಳು. ಸೊ ಇಂತಹ ಪ್ರತಿಮೆಗಳನ್ನು ಅದರ ಒಳಗೆ ಭಗವಂತ ಇದ್ದಾನೆ ಅನ್ನುವ ತಿಳುವಳಿಕೆ, ಆ ಪ್ರತಿಮೆಗಳನ್ನು ಪ್ರತೀಕಗಳನ್ನು ಭಗವಂತ ನಿರ್ಮಾಣ ಮಾಡ್ತಾ ಇದ್ದಾನೆ ಅನ್ನುವ ತಿಳುವಳಿಕೆ, ಆ ಗುಣಗಳ ಒಳಗೂ ಭಗವಂತ ಇದ್ದಾನೆ ಅನ್ನುವ ತಿಳುವಳಿಕೆ ಇರಬೇಕು. ಈ ವಿಧವಾಗಿ ಶೌರ್ಯ, ಔದಾರ್ಯ, ಔದಾರ್ಯ ಅಂದ್ರೆ ಜನರಾಸಿಟಿ, ಸೊ ಉದಾತ್ತ ಗುಣ ಅಂತಾರಲ್ಲ ಅದಕ್ಕೆ ಔದಾರ್ಯ ಅಂತ ಹೇಳಿ, ಅಂತಹ ಉದಾತ್ತ ಗುಣದ ಒಳಗೂ ಭಗವಂತ ನೆಲೆಸಿದ್ದಾನೆ. ಚಾತುರ್ಯ, ಸ್ಕಿಲ್ಫುಲ್, ಸ್ಕಿಲ್ ಅಂತೀವಲ್ವ, ಸೊ ನಮಗೆ ಆಲೋಚನಾ ಶಕ್ತಿ ಇದ್ದಾಗ ಆ ಸ್ಫುರಣ ಶಕ್ತಿ, ಆ ಸ್ಫೂರ್ತಿ ಅವೆಲ್ಲವೂ ಕೂಡ ಚಾತುರ್ಯದಲ್ಲಿ ಸೇರಿ ಅಂತ. ಚಾತುರ್ಯ ಚತುರ, ಅವನು ಚತುರ, ಈಸ್ ಅನ್ ಎಕ್ಸ್ಪರ್ಟ್ ಅಂತೀವಿ, ಎಕ್ಸ್ಪರ್ಟೀಸ್ ಅಂತೀವಿ. ಆ ಎಕ್ಸ್ಪರ್ಟೀಸ್ ಚಾತುರ್ಯದ ಒಳಗೆ ಭಗವಂತ ಇದ್ದಾನೆ, ಅದು ಕೊಡ್ತಾನೆ ಭಗವಂತ, ಕೊಟ್ಟರೆ ಇದೆ ಕೊಡದಿದ್ರೆ ಇಲ್ಲ. ನಮಗೆ ಆ ಚಾತುರ್ಯವನ್ನು ಕೊಡುವ ಭಗವಂತನನ್ನು ನಾವು ಚಾತುರ್ಯ ಗುಣದ ಒಳಗೆ ನೋಡಬೇಕಂದ್ರೆ ಚಾತುರ್ಯ ಗುಣವನ್ನೇ ಭಗವಂತನ ಒಂದು ಪ್ರತಿಮೆ ಅಂತ ಕಾಣಬೇಕು. ಅದಾದ್ಮೇಲೆ ಚಾತುರ್ಯ, ಮಾತು ಮಾನ ಮಹತ್ವ ಸಹನ, ಪ್ರತಿಯೊಂದು ಮಾತು ನಮಗೆ ಮಾತು ಹೊರಗೆ ಬರಬೇಕಂದ್ರೆ ಭಗವಂತ ಅದಕ್ಕೆ ಸಹಕಾರಿಯಾಗಿದ್ದರೆ, ಅವನು ಬರಬೇಕು ಅಂತ ನೆನೆಸಿದ್ರೆ ಬರುತ್ತೆ ಮಾತು, ಇಲ್ಲಾಂದ್ರೆ ಮಾತೇ ಹೊರಗೆ ಬರೋದಿಲ್ಲ. ಸೊ ಮಾತು ಮಾತಾಡುವನ ಒಳಗೆ ಭಗವಂತ ನೆಲೆಸಿದ್ದು ಅವನಿಂದ ಮಾತು ಬರುವಂತೆ ಮಾಡ್ತಾನೆ, ಬರುವಂತೆ ಮಾಡುವುದು ಮಾತ್ರವಲ್ಲ ಆ ಮಾತಿನ ಒಳಗೆ ಭಗವಂತ ಇರ್ತಾನೆ. ಆ ಮಾತೆ ಭಗವಂತನ ಒಂದು ಪ್ರತಿಮೆ. ಸೊ ದ ವೆರಿ ವರ್ಡ್, ದ ಸೌಂಡ್ ಇಟ್ ಸೆಲ್ಫ್ ಈಸ್ ಎನ್ ಐಕಾನ್ ಆಫ್ ಗಾಡ್. ಸೊ ಭಗವಂತನ ಪ್ರತಿಮೆಗಳಲ್ಲಿ ಮಾತನ್ನು ಕೂಡ ಒಂದು ಪ್ರತಿಮೆ ಅಂತ ನಾವು ಕಾಣಬೇಕು ಅಂತ ಹೇಳ್ತಾ ಇದ್ರೆ, ಮಾತು ಮಾನ ಅಂದ್ರೆ ಗೌರವ. ಒಬ್ಬರಿಗೆ ಮಾನ ಕೊಡ್ತೀವಿ, ಒಬ್ರು ಗೌರವ ಕೊಡ್ತೀವಿ, ಇಲ್ಲ ಇನ್ನೊಬ್ರು ನಮಗೆ ಮಾನ ಕೊಡ್ತಾರೆ ಗೌರವ ಕೊಡ್ತಾರೆ ಅಂದ್ರೆ, ಆ ಮಾನದ ಒಳಗೆ, ಆ ಗೌರವದ ಒಳಗೆ, ಗೌರವ ಭಾವನೆಯ ಒಳಗೆ ಭಗವಂತ ಅಂತರ್ಯಾಮಿಯಾಗಿದ್ದಾನೆ. ಆ ಭಾವನೆ ಬರುವಂತೆ, ಮಾನ ಬರುವಂತೆ, ಗೌರವ ಬರುವಂತೆ ಮಾಡ್ತಾನೆ. ಇದು ಒಂದು ಸುಮಾನ. ಅದಾದ ಮೇಲೆ ಮಹತ್ವ, ಮಹತ್ವ ಮಹತ್ತತ್ವ ಅಂದ್ರೆ, ಮಹತ್ವ ಅಂದ್ರೆ ಮಹತ್ತತ್ವ. ಸೊ ಮಹತ್ವ ಅಂತ ಹೇಳುವುದರಲ್ಲಿ ಮಹತ್ತತ್ವ, ಅಲ್ಲಿ ನಾವು ಆಟೋಮ್ಯಾಟಿಕ್ ಆಗಿ ಮುಂಚೆ ಹೇಳಿದಂತೆ ಕಾರ್ಯ ಕಾರಣ ಭಾವದಿಂದ ಮೂರು ತತ್ವಗಳನ್ನು ತತ್ವತ್ರಯದ ಚಿಂತನೆ ಮಾಡಬೇಕು. ಮಹತ್ತತ್ವ ಅಂತ ಹೇಳಿದ್ರೆ ಅದಕ್ಕೆ ಕಾರಣವಾದ ಅವ್ಯಕ್ತತ್ವ, ಅದರ ಕಾರ್ಯವಾದ ಅಹಂಕಾರತತ್ವ. ಅಂದ್ರೆ ಏನು, ಅವ್ಯಕ್ತ ತತ್ವದಿಂದ ಮಹತ್ತತ್ವ ಬಂದಿದೆ, ಮಹತ್ತತ್ವದಿಂದ ಅಹಂಕಾರತ್ವ ಬಂದಿದೆ. ಆ ಕಾರಣದಿಂದ ಯಾವುದೇ ಒಂದನ್ನು ಹೇಳಿದರೂ ಮೂರನ್ನು ಹೇಳಿದಂತೆ ನಾವು ಪರಿಗಣಿಸಬೇಕು. ಯಾ ಎಲ್ಲಿ ಯಾ ಪ್ರತಿಮೆ ಅಂತ ಹೇಳಿದ, ಇಲ್ಲಿ ಭಗವಂತನ ಪ್ರತಿಮೆ. ಮಹತ್ತತ್ವ ಭಗವಂತನ ಪ್ರತಿಮೆ ಆಗಿದೆ ಅಂದ್ರೆ ಅವ್ಯಕ್ತ ತತ್ವವು ಭಗವಂತನ ಪ್ರತಿಮೆ ಆಗಿದೆ, ಅಹಂಕಾರ ತತ್ವವು ಭಗವಂತನ ಪ್ರತಿಮೆ ಆಗಿದೆ. ಈ ಮೂರು ತತ್ವಗಳು ಕೂಡ ಭಗವಂತನ ಪ್ರತಿಮೆಗಳೇ ಆಗಿವೆ ಅಂತ ಚಿಂತನೆಯ ಅಂದ್ರೆ ಅದರ ಒಳಗೆ ಭಗವಂತ ನೆಲೆಸಿದ್ದಾನೆ ಅಂತ ಹೇಳಿ ಚಿಂತನೆ ಮಾಡಬೇಕು. ವಿಧವಾಗಿ ಮಹತ್ವ, ಸಹನ ಅಂದ್ರೆ ಟಾಲರೆನ್ಸ್ ಅಂತೀವಲ್ವ, ಸಹನ ಶಕ್ತಿ, ಅದು ಕೊಡುವುದು ಭಗವಂತ, ಆ ಸಹನ ಶಕ್ತಿ ಒಳಗೆ ನೆಲೆಸಿರುವುದು ಭಗವಂತ. ಸೊ ಆ ಸಹನ ಶಕ್ತಿ ಒಳಗೆ ನೆಲೆಸಿದ್ದು ಭಗವಂತ, ಸಹನ ಶಕ್ತಿಯನ್ನು ಎಲ್ಲರಿಗೂ ಕೊಡ್ತಾನೆ. ಆ ಕಾರಣದಿಂದ ಆ ಸಹನ ಶಕ್ತಿಯನ್ನೇ ಭಗವಂತನ ಒಂದು ಪ್ರತಿಮೆ ಅಂತ ನೋಡಬೇಕು. ಸಹನ ಅದಾದ ಮೇಲೆ ಸುನೀತಿ ಅಂತೇಳಿ, ಸುನೀತಿ ಒಳ್ಳೆ ನೀತಿ, ನೀತಿ ನಿಯಮ, ಮಾರಲ್ ಎಥಿಕ್ಸ್, ಗುಡ್ ಮಾರಲ್ಸ್, ಅದು ಬರುವ ಅದರ ನಮಗೆ ಅದು ಬರುವಂತೆ ಮಾಡುವುದು ಅವನ, ಅವನೇ ಆ ಭಗವಂತನೇ. ಆ ನೀತಿಯ ಒಳಗೆ ಅವನು ನೆಲೆಸಿದ್ದಾನೆ. ಸುನೀತಿ ಒಳ್ಳೆ ನೀತಿಯ ಭಾವ, ನೀತಿಯ ಭಾವನೆ, ಮಾರಲ್ ಥಾಟ್ಸ್, ಎಥಿಕಲ್ ಥಾಟ್ಸ್, ಆ ಥಾಟ್ ಒಳಗೆ ಭಗವಂತ ಪರ್ವೇಡ್ ಆಗಿದ್ದಾನೆ, ಆ ಥಾಟ್ ಬರುವಂತೆ ಮಾಡ್ತಾನೆ. ಇದು ಸುನೀತಿಯ ಭಗವಂತನ ಒಂದು ಇನ್ನೊಂದು ಪ್ರತಿಮೆ ಅಂತ ಚಿಂತನೆ ಮಾಡಬೇಕು. ಅದಾದ ಮೇಲೆ ನಿರ್ಮಲ ದೇಶ, ನಿರ್ಮಲವಾದ, ಮಲ ಅಂದ್ರೆ ಮಲಿನ, ಇಂಪ್ಯೂರ್, ನಿರ್ಮಲ ಪ್ಯೂರ್ ಆಗಿರುವಂತಹದ್ದು. ದೇಶ ಪ್ರದೇಶ ಸ್ಥಳ ಅಂದ್ರೆ ನಾವು ನಿರ್ಮಲ ದೇಶ, ಅದನ್ನು ಭಗವಂತನ ಪ್ರತಿಮೆ ಅಂತ ಕಾಣಬೇಕು. ಅಂದ್ರೆ ಪ್ಯೂರ್ ಪ್ಲೇಸ್, ಪ್ಯೂರ್ ಪ್ಲೇಸ್ ಇಟ್ ಸೆಲ್ಫ್ ಇಸ್ ಭಗವಂತನ ಪ್ರತಿಮೆ. ಯಾಕಂದರೆ ನೋಡ್ರಿ, ಭಗವಂತನ ಪ್ರತಿಮೆ, ಅದರ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಭಗವಂತನ ಪ್ರತಿಮೆಯನ್ನು ಪೂಜೆ ನಾವು ಯಾಕೆ ಮಾಡ್ತೀವಿ, ಅದರ ಮೂಲಕವಾಗಿ ಭಗವಂತನ ಚಿಂತನೆಗಳು ನಮ್ಮಲ್ಲಿ ಮೂಡತ್ತೆ ಅಂತೀರಿ. ಭಗವಂತನ ಚಿಂತನೆಯಲ್ಲಿ ಬರಲಕ್ಕೆ ಸಹಕಾರಿಯಾಗುವಂತಹದ್ದು ಭಗವಂತನ ಪ್ರತಿಮೆಗಳು. ಸೊ ಆ ಕಾರಣದಿಂದ ಭಗವಂತನ ಪ್ರತಿಮೆಗಳು ಸಹಕಾರಿಗಳಾಗತ್ತೆ ಅಂತ ಹೇಳಿದ್ರೆ, ಯಾವುದಾದ್ರೆ ನಿರ್ಮಲ ದೇಶವಿರುತ್ತೋ, ಪ್ಯೂರ್ ಪ್ಲೇಸ್, ಒಳ್ಳೆ ಜಾಗ ಇದ್ದರೆ ಅಲ್ಲಿ ಭಗವಂತನ ಗುಡ್ ವೈಬ್ರೇಷನ್ಸ್ ಅಂತೀವಿ. ಒಳ್ಳೆ ವೈಬ್ರೇಷನ್ಸ್ ಬರಬೇಕಂದ್ರೆ ಒಳ್ಳೆ ಜಾಗ ಇರಬೇಕು. ಒಳ್ಳೆ ಜಾಗನಲ್ಲಿ ಒಳ್ಳೆ ವೈಬ್ರೇಷನ್ ಬರುತ್ತೆ ಅಂದ್ರೆ, ಹೇಗೆ ಪ್ರತಿಮೆಗಳು ಒಳ್ಳೆ ವೈಬ್ರೇಷನ್ಸ್ ಕೊಡುತ್ತೋ, ನಿರ್ಮಲ ದೇಶವು ಒಳ್ಳೆ ವೈಬ್ರೇಷನ್ ಕೊಡುತ್ತೆ. ಆ ಕಾರಣದ ಆ ನಿರ್ಮಲ ದೇಶವೇ ಒಂದು ಭಗವಂತನ ಪ್ರತಿಮೆ ಅಂತ ಚಿಂತನೆ ಮಾಡಬೇಕು. ನಿರ್ಮಲ ದೇಶ, ಬ್ರಾಹ್ಮಣ, ಬ್ರಾಹ್ಮಣ ಬ್ರಾಹ್ಮಣಿ ಅಣತಿ, ಬ್ರಾಹ್ಮಣ ಅಂತ ಹೇಳಿದ್ರೆ ಬ್ರಾಹ್ಮಿನ್ ಅಂತ ನಾವು ಮಾಡ್ತೀವಿ ಅಷ್ಟೇ. ಬ್ರಾಹ್ಮಣ ಅಂದ್ರೆ ನಿಜವಾದ ಅರ್ಥ ಬ್ರಹ್ಮ, ಭಗವಂತನಲ್ಲಿ ಯಾವತ್ತು ಚಿಂತನೆ ಮಾಡ ಭಗವಂತ ಅಣತಿ ಅಂದ್ರೆ ಚಲತಿ, ಭಗವಂತನ ಮೇಲೆ ಮನಸ್ಸನ್ನು ಇಟ್ಟು ಭಗವಂತನ ಚಿಂತನೆಯನ್ನು ಮಾಡುವವನು ಬ್ರಾಹ್ಮಣ, ಬ್ರಹ್ಮಜ್ಞಾನಿ, ಇಲ್ಲ ಬ್ರಹ್ಮಜ್ಞಾನದಲ್ಲಿ ಆಸಕ್ತಿ ಉಳ್ಳವನು. ಇಟ್ ಡಸಂಟ್ ಹ್ಯಾವ್ ಟು ಬಿ ಒಂದು ಅಪರೋಕ್ಷ ಜ್ಞಾನಿಯೇ ಅಂತಲ್ಲ. ಬ್ರಾಹ್ಮಣ ಅಂತ ಹೇಳಿದರೆ ಯಾರಾದರೆ ಭಗವಂತನ ಚಿಂತನೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅವರೆಲ್ಲ, ಅಂತ ಭಗವಂತನ ಚಿಂತನೆ ಮಾಡುವಂತಹ ಅವರು ಎಲ್ಲರೂ ಕೂಡ ಬ್ರಾಹ್ಮಣರು. ಸೊ ಈ ವಿಧವಾಗಿ ಬ್ರಾಹ್ಮಣ, ಭೂತ ಪಂಚಕ, ಪಂಚಭೂತಗಳು, ಪೃಥ್ವಿ ಅಪಸ್ಥಿ ವಾಯುರ ಆಕಾಶ ಅನ್ನುವ ಐದು ಭೂತಗಳನ್ನು ಕೂಡ ಭಗವಂತನ ಪ್ರತಿಮೆಗಳು ಅಂತ ನೋಡ್ಬೇಕು. ಯಾಕಂದ್ರೆ ಆ ಭೂತಗಳ ಒಳಗೆ ನಿಂತು ಭಗವಂತ ಏನು ಮಾಡ್ತಾನೆ, ಆ ಭೂತಗಳಲ್ಲಿ ನಿಂತು ಭಗವಂತ ಆ ಪಂಚಭೂತಗಳನ್ನು ವರ್ತಿಸುವಂತೆ ಅಂದ್ರೆ ಅವರವರ ವ್ಯಾಪಾರಗಳನ್ನು ಮಾಡುವಂತೆ ಮಾಡ್ತಾನೆ. ಸೊ ಈ ಕಾರಣದ ಭಗವಂತ ಪಂಚಭೂತಗಳಿಗೆ, ಭೂತಗಳಲ್ಲಿ ಅಂತರ್ಯಾಮ ಆಗಿರುವ ಭಗವಂತ ಆ ಪಂಚಭೂತಗಳನ್ನು ತನ್ನ ಪ್ರತಿಮೆಗಳನ್ನಾಗಿ ಮಾಡಿಕೊಂಡಿದ್ದಾನೆ. ಸೊ ನಾವು ಹಾಗೆ ಭಗವಂತನ ಪ್ರತಿಮೆಗಳು ಅಂತ ಚಿಂತನೆ ಮಾಡಿ ಆ ಪಂಚಭೂತಗಳಲ್ಲಿರುವ ಭಗವಂತನ ರೂಪದ ಚಿಂತನೆಯನ್ನು ಮಾಡಬೇಕು. ಸೊ ಈ ವಿಧವಾಗಿ ಭೂತ ಪಂಚಕ, ಬುದ್ಧಿ ಮೊದಲಾದ ಇಂದ್ರಿಯ ಸ್ಥಾನ. ಸೊ ಈ ಸ್ಥಾನ, ಸ್ಥಾನಗಳಂದ್ರೆ ಈ ಪ್ರತಿಮೆಗಳ ಸ್ಥಾನಗಳು. ದೀಸ್ ಆರ್ ಆಲ್ ದ ಪ್ಲೇಸಸ್ ಫಾರ್ ದ ಭಗವಂತನ ಪ್ರತಿಮೆ. ಏನು ಆ ಪಂಚಭೂತಗಳು, ಬುದ್ಧಿ ಮೊದಲಾದ ಅಂದ್ರೆ ಮನಸ್ಸು, ಬುದ್ಧಿ, ಆ ಮನಸ್ಸಿನ ಯಾವ ಯಾವುದು ರೂಪಗಳಿದ್ದು ಅಹಂಕಾರ ಪ್ರವೃತ್ತಿಗಳು ಮನೋವೃತ್ತಿಗಳಂತೆ ಮನೋವೃತ್ತಿಗಳು ಇಲ್ಲ ಮನೋಪ್ರವೃತ್ತಿಗಳು ಯಾವುದಿದೋ ಆ ಎಲ್ಲವೂ ಕೂಡ ಭಗವಂತನ ಪ್ರತಿಮೆಗಳಾಗಿವೆ. ಅದೇ ವಿಧವಾಗಿ ಆ ಇಂದ್ರಿಯಗಳು ಅಂತ ಹೇಳಿದರೆ 5 ಸೆನ್ಸ್ ಆರ್ಗನ್ಸ್ ಅಂಡ್ 5 ಆಕ್ಷನ್ ಆರ್ಗನ್ಸ್. ಸೊ ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳು, ಒಟ್ಟಿಗೆ 10 ಇಂದ್ರಿಯಗಳು, ಮನಸ್ಸು 11ನೇ ಇಂದ್ರಿಯ ಅಂತ ಹೇಳ್ತಾರೆ. ಸೊ ಈ ವಿಧವಾಗಿ ಈ 10 ಇಂದ್ರಿಯಗಳು ಮನಸ್ಸು ಆಲ್ರೆಡಿ ಲಿಸ್ಟ್ ಮಾಡಿಬಿಟ್ಟಿವ ಆದ ಕಾರಣ ಇಲ್ಲಿ ಇಂದ್ರಿಯಗಳು ಅಂತ ಹೇಳಿದ್ರೆ ಅಂತಃಕರಣಗಳಲ್ಲಿ ಪಂಚ ಮನಸ್ಸನ್ನು ಹಾಕಿದ್ದು ಲಿಸ್ಟ್ ಮಾಡಿದೀವಿ. ಆವಾಗ ಇಲ್ಲಿ ಇಂದ್ರಿಯಗಳಂದ್ರೆ 10 ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಕರ್ಮೇಂದ್ರಿಯಗಳನ್ನು ನಾವು ಇಲ್ಲಿ ಲೆಕ್ಕ ಮಾಡಬೇಕು. ಈ 10 ಇಂದ್ರಿಯಗಳು ಕೂಡ ಭಗವಂತನ ಪ್ರತಿಮೆಗಳೇ ಆಗಿವೆ. ಅದಾದ ಮೇಲೆ ಈ ವಿಧವಾಗಿ ಭಗವಂತನ ಪ್ರತಿಮೆಗಳು, ಸೊ ಭೂತ ಪಂಚಕ ಬುದ್ಧಿ ಮೊದಲಾದ ಇಂದ್ರಿಯ ಸ್ಥಾನ ಇವೆಲ್ಲವೂ ಕೂಡ ಭಗವಂತನ ಪ್ರತಿಮಾ ಸ್ಥಾನಗಳಾಗಿವೆ. ಇಲ್ಲೆಲ್ಲವೂ ಕೂಡ ಇಲ್ಲೆಲ್ಲ ಕಡೆ ಭಗವಂತನ ರೂಪದ ಚಿಂತನೆ, ಭಗವಂತನ ಇರುವಿಕೆಯ ಚಿಂತನೆ, ಭಗವಂತ ಯುದ್ಧವನ್ನು ನಿಯಮನ ಮಾಡುವ ಚಿಂತನೆಯನ್ನು ನಾವು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಯೋತಿ ರೂಪಗೆ ಪ್ರತಿಮೆಗಳು ಸಾಂಕೇತಿಕ ಆರೋಪಿತ ಸುಪೌರುಷ ಧಾತು ಸಪ್ತಕ ಧೈರ್ಯ ಶೌರ್ಯ ಉದಾರ್ಯ ಚಾತುರ್ಯ ಮಾತು ಮಾನ ಮಹತ್ವ ಸಹನ ಸುನೀತಿ ನಿರ್ಮಲ ದೇಶ ಬ್ರಾಹ್ಮಣ ಭೂತ ಪಂಚಕ ಬುದ್ಧಿ ಮೊದಲಾದ ಇಂದ್ರಿಯ ಸ್ಥಾನ ಅಂತ ಹೇಳಿ ಅಲ್ಲಿ ವರ್ಣನೆ ಮಾಡಿ ಹೇಳಿದ್ದಾರೆ. ಅದಾದ ಮೇಲೆ ನಮಗೆ ನೆಕ್ಸ್ಟ್ ಪದ್ಯದಲ್ಲಿ 22ನೇ ಪದ್ಯದಲ್ಲಿ ಇದು 21, ಅದಾದ್ಮೇಲೆ 22ನೇ ಪದ್ಯದಲ್ಲಿ ಭಗವಂತನ ಮಹಾತ್ಮ್ಯವನ್ನು ಹೇಳ್ತಾ ಇದ್ದಾರೆ. ಬಿಂಬ ಪ್ರತಿಬಿಂಬನ ಸಂಧಿ ಇದು. ಇಲ್ಲಿ ಬಿಂಬರೂಪನಾದ ಭಗವಂತನ ಮಹಾತ್ಮ್ಯ, ಎಲ್ಲೆಲ್ಲಿ ನಾವು ಪ್ರತಿಮೆಗಳನ್ನು ಹೇಳಿದ ಮೇಲೆ ಆ ಪ್ರತಿಮೆಗಳಲ್ಲಿ ಭಗವಂತ ಯಾವ ಯಾವ ಹೆಸರುಗಳಿಂದ ಇರ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದು ಭಗವಂತನ ಗುಣಚಿಂತನೆಗೆ ಅನುಕೂಲವಾಗಿರುವಂತಹದ್ದು. ಅಲ್ಲಿ ರಾಶಿಯೊಳ್ ಅಮೃತ ಶಾಶ್ವತ ಸ್ಥಾವರಗಳು ಸ್ಥಾನು ನಾಮಕ, ಆ ಭಗವಂತನು ಆವಕಾಲದ ಲಿಪ್ಪ ಅಜಿತ ಅನಂತನು ಎಂದು ಎನಿಸಿ ಗೋವಿದಾಂಪತಿ ಗಾಯನ ಪ್ರಿಯ ಸಾವಯವ ಸಾಹಸ್ರನಾಮ ಪರಾವರೇಶ ಪವಿತ್ರ ಕರ್ಮ ವಿಪಸ್ಥನ ಸಾಮ. ನೋಡ್ರಿ ಇಲ್ಲಿ ಇವು ಪದ್ಯ ನೋಡಿದರೆ ವಿಷ್ಣು ಸಹಸ್ರನಾಮದ ಹೆಸರುಗಳು, ತುಂಬಾ ಹೆಸರುಗಳು ಇಲ್ಲಿ ಬಂದಿದೆ. ಸ್ಥಾನುರ್ವರಾರೋಹೋ ಮಹಾತ ಅಂತ ಹೇಳಿ ನಾವು ವಿಷ್ಣು ಸ್ನಾನದಲ್ಲಿ ಬರ್ತೇವೆ. ಅದಕ್ಕೆ ಶಾಶ್ವತ ಸ್ಥಾನುರ್ವರಾರೋಹೋ ಮಹಾತಪಾಹ ಸರ್ವಗ ಸರ್ವೇ ಭಾನು ವಿಶ್ವಕ್ಸೇನ ಜನಾದನ ವೇದ ವೇದ ಎಂದು ವೇದಾಂಗ ಅಂತ ಹೇಳಿ ಅಲ್ಲಿ ಹೇಳುವಾಗ ಗೋವಿದಾಂಪತಿ ಅನ್ನೋದು ಬರುತ್ತೆ ಭಗವಂತ ಸ್ನಾನದಲ್ಲಿ. ಸೊ ಈ ವಿಧವಾಗಿ ಗೋವಿದಾಂಪತಿ ಅಂತೇಳಿ, ಗಾಯನ ಪ್ರಿಯ, ಸಾಮಗಾನ ಪ್ರಿಯ ಅಂತೇಳಿ ಭಗವಂತನ ಸಹಸ್ರನಾಮಗಳಲ್ಲಿ ಭಗವಂತನ ಹೆಸರುಗಳು ಯಾವ್ದು ಬರುತ್ತೋ ಅವೆಲ್ಲವೂ ಭಗವಂತನ ಹೆಸರುಗಳೆಲ್ಲ ಭಗವಂತನ ಗುಣಚಿಂತನೆ. ಹೆಸರೇನೋ ಸುಮ್ಮನೆ ಹೆಸರು ಇಡುವುದಲ್ಲ, ಭಗವಂತನ ಹೆಸರು ಒಂದೊಂದು ಹೆಸರು ಭಗವಂತನ ಗುಣಗಳ ಬಗ್ಗೆ ನಮಗೆ ತಿಳಿಸುವಂತಹ ಹೆಸರುಗಳಾಗಿವೆ. ಸೊ ಇಲ್ಲಿ ಹೇಳ್ತಾರೆ ಜೀವರಾಶಿಯೋಳು ಅಮೃತ, ಭಗವಂತ ಈ ಸಮಸ್ತ ಜೀವರಾಶಿಗಳ ಒಳಗೆ ಅಮೃತ ಅನ್ನುವ ಹೆಸರಿನಿಂದ. ಅಮೃತ ಅಂದರೆ ಏನು? ಅಮೃತ ಮೃತ ಅಂದ್ರೆ ಮೃತಿ ಸಾವು, ಅಮೃತ ಸಾವಿಲ್ಲ, ಭಗವಂತನಿಗೆ ಸಾವಿಲ್ಲ ಅಂದ್ರೆ ಏನು? ಭಗವಂತನಿಗೆ ಜೀವ ನಿತ್ಯವಿರುವುದು ಮಾತ್ರವಲ್ಲ, ಭಗವಂತನಿಗೆ ದೇಹನಾಶವೂ ಇಲ್ಲ. ಯಾವತ್ತು ಭಗವಂತ ರಾಮಕೃಷ್ಣಾದಿ ಅವತಾರಗಳನ್ನು ಮಾಡಿದಾಗ ಸಹಿತ ಅವತಾರಗಳನ್ನು ತಾನು ಸಾಕಂತ ನಿಲ್ಲಿಸುವಾಗ ಆ ದೇಹವನ್ನು ಭಗವಂತ ಮಿಕ್ಕವರಂತೆ ಬಿಡುವುದು ಅನ್ನೋ ಪ್ರಸಂಗವಿಲ್ಲ. ಯಾಕಂದ್ರೆ ಅವನು ಚಿತಾತ್ಮಕವಾದ ದೇಹ. ಆದ್ರೆ ಕೆಲವು ಸಂದರ್ಭಗಳಲ್ಲಿ ಅಸುರ ಮೋಹನಕ್ಕೆ ಹಾಗೆ ಮಾಡಿದಂತೆ ತೋರತ್ತೆ, ಅದು ಕೇವಲ ಅಸುರ ಮೋಹನ. ಯಾಕಂದ್ರೆ ಭಗವಂತನಿಗೆ ಸ್ಥೂಲ ದೇಹ ಧಾರಣವೇ ಇಲ್ಲ, ಅವನಿಗೆ ಸ್ಥೂಲ ದೇಹವೇ ಇಲ್ಲ. ಅವನೇ ಅವನ ಜ್ಞಾನಾನಂದಾತ್ಮಕವಾದ ದೇಹದಿಂದ ಹಾಗೇ ಬರ್ತಾನೆ. ಸೊ ದೇಹ ಹೋಗು ಅನ್ನೋ ಪ್ರಸಕ್ತಿಯೇ ಇಲ್ಲ. ಆ ಕಾರಣ ದೇಹನಾಶವೂ ಇಲ್ಲ, ಸ್ವರೂಪ ನಾಶವೂ ಇಲ್ಲ, ದುಃಖ ಪ್ರಾಪ್ತಿಯೂ ಇಲ್ಲ, ಅಪೂರ್ಣತವೂ ಇಲ್ಲ. ನಾಲ್ಕು ವಿಧವಾದ ಚತುರ್ವಿಧ ದೋಷರಹಿತ ಚತುರ್ವಿಧ ನಾಶರಹಿತನಾದವನು ಭಗವಂತ ಅಂತ. ಭಗವಂತ ಅವನು ಅಮೃತ ಅಂತ ಕರೆಯಲ್ಪಟ್ಟಿದ್ದಾನೆ. ಅಂದ್ರೆ ಭಗವಂತ ನಾಶರಹಿತನಂತ ಒಂದು. ಇನ್ನೊಂದು ಅಮೃತ, ಮೃತ ಅಂದ್ರೆ ಸಾವು, ಅದಿಲ್ಲದ ಸ್ಥಿತಿಯಿಂದ ಮೋಕ್ಷ, ಮೋಕ್ಷ ಪ್ರದಾಯಕ. ಭಗವಂತ ಅಮೃತತ್ವವನ್ನು ಕೊಡುವವನು. ಅಂದ್ರೆ ಯಾರು ತನ್ನ ಭಕ್ತರಿದ್ದಾರೋ ಅವರಿಗೆ ಅಮೃತತ್ವವನ್ನು ಕೊಡ್ತಾನೆ ಭಗವಂತ. ಅದ ಕಾರಣ ಅಮೃತ, ಅಮೃತವನ್ನು ಕೊಡುವವನು ಅಂದ್ರೆ ಆ ಮೋಕ್ಷ ಸ್ಥಿತಿಯನ್ನು ಕೊಡ್ತಾನ, ಅವನಿಗೆ ಅಮೃತ ಅಂತ ಹೇಳಿದ್ರು. ಇನ್ನು ಅಮೃತ ಸಮುದ್ರ ಮಥನ ಮಾಡಿದಾಗ ಅಮೃತ ಧನ್ವಂತರಿ ರೂಪದಲ್ಲಿ ಅಮೃತವನ್ನು ತಗೊಂಡು ದೇವತೆಗೆ ಕೊಟ್ಟಿದ್ದಾನೆ, ಆ ಕಾರಣ ಅವನು ಅಮೃತ. ಸೊ ಅಮೃತವನ್ನು ಪಿಯೂಷ ಅಮೃತ ಅದನ್ನು ಕಲಶದಲ್ಲಿ ತಗೊಂಡು ಬಂದು ಕೊಟ್ಟವನು ಅಂತ ಅಮೃತ ಅಂತ ಹೇಳಿ. ಇಲ್ಲ ಅಮೃತ ಅಂತ ಹೇಳಿದರೆ ಭಗವಂತ ಆ ಅಮೃತವನ್ನು ಧನ್ವಂತರಿ ರೂಪದಲ್ಲಿ ಬಂದು ಕೊಡುವುದು ಮಾತ್ರವಲ್ಲ, ಮೋಹಿನಿ ರೂಪದಲ್ಲಿ ಎಲ್ಲರಿಗೂ ಅಮೃತವನ್ನು ಹಂಚಿಕೊಟ್ಟಿದ್ದಾನೆ. ಅಮೃತವನ್ನು ಕೊಟ್ಟವನು, ಅಮೃತವನ್ನು ಹಂಚಿಕೊಟ್ಟವನು, ಎರಡಾದ ಕಾರಣ ಅಮೃತ ಅಂತ ಹೆಸರು ಭಗವಂತನಿಗೆ. ಅಂತಹ ಅಮೃತ ನಾಮಕನಾದ ಭಗವಂತ ಅವನು ಶಾಶ್ವತ. ಶಾಶ್ವತ ಅಂದ್ರೆ ಎಟರ್ನಲ್. ಸೊ ಜೀವರು ಶಾಶ್ವತ ಅಲ್ಲ. ಭಗವಂತನಿಗೆ ಏನ್ ಮಾತ್ರ ಶಾಶ್ವತ ಅಂದ್ರೆ ನಮ್ಗೆ ದೇಹ ಶಾಶ್ವತವಾದ ದೇಹವಿಲ್ಲ, ಅವನು ಶಾಶ್ವತವಾದ ದೇಹವೂ ಇದೆ. ಅವನು ಶಾಶ್ವತ, ನಿಜವಾದ ಶಾಶ್ವತ ಅಂದ್ರೆ ಎಲ್ಲ ಕಾಲಗಳಲ್ಲಿಯೂ ಏಕ ರೀತಿಯಲ್ಲಿ ಇದ್ದಾನೆ. ಅವನು ಶಾಶ್ವತನಾಗಿದ್ದಾನೆ, ಯಾವಾಗಲೂ ಇರ್ತಾನಾದ ಕಾರಣ ಅವನು ಶಾಶ್ವತ ಅಂತ ಭಗವಂತನ ಹೆಸರು. ಸ್ಥಾವರಗಳು ಸ್ಥಾನ ನಾಮಕ, ಅವನು ಸಮಸ್ತ ಸ್ಥಾವರ ಅಂದ್ರೆ ಇಮ್ಮೊಬೈಲ್ ಲಿವಿಂಗ್ ಅಂದ್ರೆ ಈಗ ವೃಕ್ಷಗಳವೆಲ್ಲವೂ ಸ್ಥಾವರಗಳು, ಅಂದ್ರೆ ಅಲ್ಲಿ ಸಂಚಾರ ಮಾಡದೇ ಇರುವಂತಹ ಜೀವರಾಶಿಗಳು. ಜಂಗಮ ಸ್ಥಾವರ, ಸಂಚಾರ ಮಾಡುವ ಜೀವರಾಶಿಗಳಿಗೆ ಜಂಗಮಗಳು ಅಂದ್ರೆ ಜಂಗಮ ಅಂದ್ರೆ ಇಟ್ ಮೂವ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಚೇಂಜಸ್ ಇಟ್ಸ್ ಪೊಸಿಷನ್ಸ್. ಅದಕ್ಕೆ ಜಂಗಮ ಅಂತ ಹೇಳ್ತಾರೆ. ಯಾವ್ದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಲಕ್ಕೆ ಆಗೋದಿಲ್ಲವೋ ಅವುಗಳಿಗೆ ಸ್ಥಾವರ, ವೃಕ್ಷಗಳು ಸ್ಥಾವರ, ಜಂತುಗಳು ಜಂಗಮಗಳು. ಇದವಾಗಿ ಸ್ಥಾವರವಾದಂತಹ ಅವನು ಎಲ್ಲ ಸ್ಥಾವರ ಜೀವರಾಶಿಗಳ ಒಳಗೆ ಅವನು ಭಗವಂತ ಇದ್ದಾನೆ. ಅಷ್ಟೇ ಅಲ್ಲದೆ ಅವನು ಸ್ಥಾಣು ನಾಮಕ, ಅವನಿಗೆ ಸ್ಥಾಣು ಅನ್ನುವ ಹೆಸರು. ಇದು ಸಹಸ್ರನಾಮದಲ್ಲಿ ಬರುವುದು ಮಾತ್ರವಲ್ಲ, ನಮಗೆ ಭಗವದ್ಗೀತೆಯಲ್ಲಿ ಸರ್ವಗತ ಸ್ಥಾನಗಳು ಅಂತ ಹೇಳಿ ನಮಗೆ ಭಗವದ್ಗೀತೆಯಲ್ಲಿ ಕೂಡ ಎರಡನೇ ಅಧ್ಯಾಯದಲ್ಲಿ 24ನೇ ಶ್ಲೋಕ ಅಲ್ಲಿ ಬರುತ್ತೆ, ಸರ್ವಗತ ಸ್ಥಾಣು ಅಂತೇಳಿ. ಅಲ್ಲಿ ಭಗವಂತನನ್ನು ಸ್ಥಾಣು ಅಂತ ಹೇಳಿದಾಗ ಆಚಾರ್ಯರು ಆ ಸ್ಥಾಣು ಶಬ್ದವನ್ನು ವಿಸ್ತಾರ ಮಾಡಿ ಹೇಳ್ತಾರೆ. ಹೇಳಿದಾಗ ಅವನು ಭಗವಂತ ಸ್ಥಾಣು ಅನ್ನುವ ಶಬ್ದ, ಸ್ಥಾಣು ಅಂದ್ರೆ ಏನು, ಸ್ಥಾಣು ಅಂತ ಹೇಳಿದ್ರೆ ಕೆಲವು ಅರ್ಥ ಹೇಳಿದ್ರೆ ಒಂದು ಪ್ರಖ್ಯಾತವಾದ ಅರ್ಥ, ಯಾವುದಾದರೆ ಒಂದೇ ಅಲ್ಲಾಡದಾಗ ಸ್ಟೆಟ್ ಫ್ಯಾಸ್ಟ್ ಅಂತೀವಲ್ಲ ನಾವು ಇಂಗ್ಲಿಷ್ ನ ಸ್ಟೆಟ್ ಫ್ಯಾಸ್ಟ್, ಏನು ಅಲ್ಲಾಡದೇ ಇರೋ ಒಂದು ಒಂದು ಜಾಗದಲ್ಲಿ ಇರುವಂತ ಭಗವಂತ ಒಂದು ಜಾಗದಲ್ಲಿ ಇರ್ತಾನೆ, ಅವನ ಎಲ್ಲಾ ಕಡೆ ಇದ್ದಾನಲ್ವಾ, ಅವನು ಸ್ಥಾಣು ಯಾಗುತ್ತಾನೆ. ಅಷ್ಟೇ ಅದೇ ಸ್ಥಾನ ಅಂದ್ರೆ ಏನು, ನಿಶ್ಚಲವಾಗಿ ಜಸ್ಟ್ ಇಮ್ಮೊಬೈಲ್ ಡಜನ್ ಮೂವ್ ನಥಿಂಗ್ ಮೂವ್ಸ್ ಇಟ್, ನಿಶ್ಚಲವಾಗಿರ್ತಾನೆ ಅಂತೆ. ಆದ್ರೆ ಭಗವಂತ ಸರ್ವಕರ್ತ ಸದೈಕ್ಷತ ಅಂತೇಳಿ ಭಗವಂತ ಎಲ್ಲವನ್ನು ನೋಡ್ತಾನೆ, ಎಲ್ಲವನ್ನು ಮಾಡ್ತಾನೆ, ಸರ್ವಕರ್ತ ಎಲ್ಲವನ್ನು ಮಾಡುವವನು ಸ್ಥಾನ ಯಾಗ ಆಗ್ತಾನೆ ಅಂತೇಳಿ. ಇದು ಪರಸ್ಪರ್ಧವಾದ ಶಬ್ದಗಳು ಅಂತೇಳಿ. ಸೊ ಸರ್ವಕರ್ತ ಅನ್ನೋದು ಸ್ಥಾನ ಅನ್ನೋದು ಪರಸ್ಪರ ವಿರುದ್ಧವಾದ ಶಬ್ದಗಳು ಅಂತ ಭಾವನೆ. ಸೊ ಅದರ ವಿರೋಧ ಪರಿಹಾರ ಮಾಡಲಿಕ್ಕೆ ಶಂಕರಾಚಾರ್ಯರ ಭಾಷೆಯಲ್ಲಿ ಅವರು ಹೇಳ್ತಾರೆ, ಭಗವಂತ ಸ್ಥಾಣು ಅಂದ್ರೆ ಸ್ಥಾನ ಅನ್ನುವ ಶಬ್ದವನ್ನು ತಗೊಂಡು ನಿರ್ಗುಣ ಅಂತ ಅವರು ಒಂದು ಕಾನ್ಸೆಪ್ಟ್ ಇದ್ದ ಕಾರಣದಿಂದ ಸ್ಥಾನ ಶಬ್ದವನ್ನು ತಗೊಂಡು ಅವನು ಸರ್ವಕರ್ತ ಅಂತ ಹೇಳಿದ್ರೆ ಅವು ಎಲ್ಲ ಕೂಡ ನಿಜವಾಗಿ ಅವನು ಮಾಯಾ, ನಿಜವಾಗ ಕಾರಣ ಮಾಡ್ತ ಕ್ರಿಯೆ ಮಾಡ್ತ ನಿಷ್ಕ್ರಿಯ, ಭಗವಂತ ಕ್ರಿಯೆ ಇಲ್ಲದವನು, ಅವನು ಕ್ರಿಯೆ ಇದ್ದವನಂತೆ ನಟನ ಮಾಡ್ತಾನೆ ಅಷ್ಟೇ, ಅವನು ನಿಜವಾಗಿ ಕ್ರಿಯೆ ಇಲ್ಲ ಅಂತೇಳಿ ವಿರೋಧ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ. ಅದೇ ಅದು ಭಗವಂತನಿಗೆ ದೋಷ ಪ್ರತಿಪಾದನೆ ಮಾಡುವಂತಹದ್ದು, ಅವನು ಮಾಡುವುದೇನೋ ಮೋಸ ಮಾಡ್ಲಿಕ್ಕೆ ಮಾಡ್ತಾ ಇದ್ದಾನು, ಅವನಿಗೆ ಎಲ್ಲ ಕ್ರಿಯೆಯನ್ನು ಮಾಡ್ತಾನೆ, ಅವನಿಗೆ ಪರಸ್ಪರ ವಿರೋಧ ವಚನಗಳು ಭಗವಂತನಲ್ಲಿ ಅಪ್ಲೈ ಮಾಡಬಹುದು. ಅದಕ್ಕೆ ಬೇಕಾದ ಉದಾಹರಣೆ ಕೊಡ್ತಾರೆ. ಉದಾಹರಣೆಗೆ ಭಗವಂತ ಅವನು ಅನುವರಣೀಯನ ಮಹತ್ವಮಯನ, ಈ ಸ್ಮಾಲರ್ ದನ್ ದ ಸ್ಮಾಲೆಸ್ಟ್ ಬಿಗರ್ ದನ್ ದ ಬಿಗ್ಗೆಸ್ಟ್, ದೇ ಆರ್ ಕಂಪ್ಲೀಟ್ಲಿ ಕಾಂಟ್ರಡಿಕ್ಟಿಂಗ್ ಥಾಟ್. ಅದೇ ಇದ್ರಾಗ ದೂರ ದೂರತರ ಮಿತ್ರ ತದೇ ವಾಂತಿಕ ಮಂತಿಕ, ಅದು ಹೀ ಇಸ್ ಕ್ಲೋಸರ್ ದನ್ ದ ಕ್ಲೋಸೆಸ್ಟ್, ಫಾರ್ದರ್ ದನ್ ದ ಫಾರ್ದೆಸ್ಟ್, ಮ್ಯೂಚುಯಲ್ ಆಪೋಸಿಟ್. ಆದ್ರೆ ಇವೆಲ್ಲವೂ ಕೂಡ ಭಗವಂತನಲ್ಲಿ ಸಲ್ಲತ್ತೆ. ಅವನಲ್ಲಿ ಪರಸ್ಪರ ವಿರೋಧ ವಚನಗಳು ಅವನಿಂದ ಅವನಲ್ಲಿ ವರ್ತಿಸುತ್ತೆ. ಯಾಕಂದ್ರೆ ಅವನು ಈಶ್ವರ, ಸರ್ವೇಶ್ವರ, ಸರ್ವಸಮರ್ಥ, ಸರ್ವಸಮರ್ಥನಾದ ಭಗವಂತನಿಗೆ ಪರಸ್ಪರ ವಿರೋಧ ವಚನಗಳನ್ನು ಸ್ಯಾಟಿಸ್ಫೈ ಮಾಡೋದ್ರಲ್ಲಿ ಏನು ಕಷ್ಟವೇ ಇಲ್ಲ. ಇದು ಹೇಗೆ ನಾವು ನೋಡಬಹುದು, ಹೀ ಇಸ್ ಪ್ರೆಸೆಂಟ್, ಅವನ ಒಂದು ಬೃಹತ್ ಸ್ವರೂಪವನ್ನು ನೋಡಿದಾಗ ಹೀ ಇಸ್ ಪ್ರೆಸೆಂಟ್ ಇನ್ ಸೈಡ್ ಅವರ್ ಐಬಾಲ್ಸ್, ನಮ್ಮ ಕಣ್ಣು ಒಳಗೆ ನಿಂತಿದ್ದಾನೆ, ಸೊ ಕ್ಲೋಸ್, ನಮ್ಮ ಹೃದಯದ ಒಳಗಿದ್ದಾನೆ, ಸೊ ಇಸ್ ವೆರಿ ಕ್ಲೋಸ್ ಟು ಅಸ್. ಎಷ್ಟೋ ದೂರದಲ್ಲಿ ಅವನಿದ್ದಾನೆ, ಅಲ್ಲಿ ಎರಡು ಕಡೆ ಇದ್ದಾನೆ. ಆದ ಕಾರಣದಿಂದ ಅವನ ಅನಂತ ಅನಂತ ರೂಪಗಳಿದಾದ ಕಾರಣದಿಂದ ಅವನು ಕ್ಲೋಸಸ್ ಅಂಡ್ ಕ್ಲೋಸಸ್ ಫಾದರ್ ಫಾದರ್ಸ್ಟ್ ಅವನಲ್ಲಿ ಆಗತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೆ ಸ್ಥಾಣು ನಾಮಕನಾಗಿದ್ದಾನೆ ಅಂತ ಹೇಳಿ ಅಲ್ಲಿ ಅಷ್ಟರಲ್ಲಿ ಸ್ಥಾಣು ಅಂತ ಹೇಳಿದ್ರೆ ಅದು ಇನ್ನೊಂದು ಅರ್ಥವನ್ನು ಕೊಡ್ತಾರೆ. ಸ್ಥಾ ಆ ನು ಅಂತ ಹೇಳಿ ಮೂರು ಸ್ಥಾಣು ಶಬ್ದದಲ್ಲಿ ಮೂರು ಅಕ್ಷರಗಳನ್ನು ನಾವು ನೋಡಬಹುದು. ಸ್ಥ ಆ ಅಣು ಅ ಅಂದ್ರೆ ಅ ವಿಷ್ಣು ರೀತಿ ಪ್ರೋಕ್ತ ಅಂತೇಳಿ ಅವನು ಅ ಅಂದ್ರೆ ಸರ್ವ ವಿಲಕ್ಷಣ ಆಗಿದ್ದಾನೆ, ಯಾವ ದೋಷವೂ ಇಲ್ಲ. ಆ ಕಾರಣ ಅವನು ಆ ಅನ್ನುವ ಶಬ್ದದಿಂದ ವಾಚನ ಆಗಿದ್ದಾನೆ. ಸ್ಥ ಎಲ್ಲರ ಒಳಗೂ ನೆಲೆಸಿದ್ದಾನೆ, ಸರ್ವಾಂತರ್ಯಾಮಿಯಾಗಿದ್ದು ಆ ನಾಮಕನಾಗಿರುವ ಭಗವಂತ ಅವನು ಸ್ಥ ಆ ಅಣು ಅಣುವಾಗಿದ್ದಾನೆ. ಈ ಅಣುವರಣೀಯ ಮಹತ್ವ, ಎಲ್ಲದಕ್ಕಿಂತಲೂ ಚಿಕ್ಕದಾದ ರೂಪವ ಅವನು ತಾಳ್ಲಕ್ಕಿದ್ದ ಸಾಮರ್ಥ್ಯ ಉಳ್ಳವನು. ಆ ಕಾರಣ ಅವನು ಅಣುನಾಮಕನೂ ಆಗಿದ್ದಾನೆ. ಇದಾಗಿ ಸ್ಥ ಆ ಅಣು ಮೂರು ಆದಂತಹ ಭಗವಂತ ಸ್ಥಾಣು ಅನ್ನುವ ಶಬ್ದದಿಂದ ವಾಚ್ಯನಾಗಿದ್ದಾನೆ ಅಂತ ಭಗವಂತನ ಚಿಂತೆಯನ್ನು ಮಾಡಬೇಕಂತೆ. ಜೀವರಾಶಿಗಳು ಅಮೃತ ಶಾಶ್ವತ ಸ್ಥಾವರಗಳು ಸ್ಥಾನ ನಾಮಕ ಅಂತ ಹೇಳಿ ಇನ್ನು ಅವನು ಸ್ಥಾನಾಮಕ ಆವಕಾಲದ ಲಿಪ್ಪನು ಅಜಿತನು ಅನಂತನು ಎಂದೆನಿಸಂತೆ. ಇನ್ನು ಭಗವಂತನ ಹೆಸರುಗಳನ್ನು ಆ ಹೆಸರುಗಳನ್ನು ನಾವು ಸುಮ್ಮನೆ ಹೇಳುವುದಲ್ಲ, ಆ ಹೆಸರುಗಳಲ್ಲಿರುವ ಭಾವ ಅವನ ಗುಣದ ಚಿಂತನೆಯನ್ನು ಕೂಡ ಮಾಡಬೇಕನ್ನುವುದೇ ಮುಖ್ಯ ಉದ್ದೇಶವಾಗಿದೆ. ಈ ಪದ್ಯದಲ್ಲಿ ಬರುವ ಮಿಕ್ಕ ಹೆಸರುಗಳನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬರಬೇಕು. ನಮಸ್ಕಾರ. ಶ್ರೀ ಕೃಷ್ಣ ಧನ್ಯವಾದ. ಮನಸ್ಸಿಂದಿರುವ ಬುದ್ಧಾತ್ಮನಾವ ಅನುಸು ಸ್ವಾವ ಕರೋಮಿ ಶ್ರೀಮನ್ ನಾರಾಯಣ ಸತ್ಯ.